ಕರ್ತರು ನಿಮ್ಮೊಡನೆ ಇರಲಿ.
ನೇಮೊಡನೆಯೂರಲಿ.
ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ಪಿತನೇ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವನ್ನು ಸವರಿ ಶುದ್ಧಗೊಳಿಸುವರು. ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾಗದು. ಹಾಗೆಯೇ ನೀವು ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರಿರಿ. ಹೌದು, ನಾನೇ ದ್ರಾಕ್ಷ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು. ಜಯ ಜಯವಾಗಲಿ ಕ್ರಿಸ್ತರೆ ನಿಮಗೆ.
ಜಯ ಜಯವಾಗಲಿ ಕ್ರಿಸ್ತರೆ ನಿಮಗೆ.
ನಿತ್ಯ ಜೀವದತ್ತ ನಮ್ಮ ಪಯಣ, ಅದಕ್ಕೆ ಪ್ರಾರ್ಥನೆಯೇ ಸಾಧನ. ಕಾಯುವವನಿಗೆ ಒಳ್ಳೆಯದು ಸಿಗುತ್ತಂತೆ, ಪ್ರಯತ್ನ ಪಡುವವನಿಗೆ ಇನ್ನೂ ಒಳ್ಳೆಯದು ಸಿಗುತ್ತೆ, ವಿಶ್ವಾಸಿಸುವವನಿಗೆ ಉತ್ತಮವಾದದ್ದು ಸಿಗುತ್ತೆ, ಮತ್ತು ಪ್ರಾರ್ಥನೆ ಮಾಡುವವನಿಗೆ ಬಯಸಿದ್ದು ಸಿಗುತ್ತೆ. ಕಾಯುವವನಿಗೆ ಒಳ್ಳೆಯದು, ಪ್ರಯತ್ನ ಪಡುವವನಿಗೆ ಇನ್ನೂ ಒಳ್ಳೆಯದು, ವಿಶ್ವಾಸಿಸುವವನಿಗೆ ಉತ್ತಮವಾದದ್ದು, ಆದರೆ ಪ್ರಾರ್ಥನೆ ಮಾಡುವವನಿಗೆ ಅವರು ಬಯಸಿದ್ದು ಸಿಗುತ್ತೆ. ಅದರಿಂದಲೇ ನಿತ್ಯ ಜೀವದತ್ತ ಮಾಡುವ ಪಯಣದಲ್ಲಿ ಪ್ರಾರ್ಥನೆ ನಮ್ಮ ಸಾಧನ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಮಾನವರನ್ನು ಅತಿಯಾಗಿ ಪ್ರೀತಿಸಿದರು, ತಮ್ಮ ಸ್ವರೂಪದಲ್ಲಿ ರೂಪಿಸಿದರು. ಅವನು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಅವನಿಗೆ ಏನು ಬೇಕೋ ಅದನ್ನೆಲ್ಲ ಸೃಷ್ಟಿ ಮಾಡಿದ ನಂತರ ತಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ರೂಪಿಸಿದರು. ಆದರೆ ಮನುಷ್ಯ ತನಗೆ ಕೊಟ್ಟ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿದ ನಂತರ ಪಾಪ ಮಾಡಿ ದೇವರಿಂದ ದೂರ ಹೋಗ್ತಾನೆ, ಆ ಪ್ರೇಮದ ಕೊಂಡಿ ಕಳಚಿಕೊಳ್ಳುತ್ತಾನೆ. ಈಗ ಪ್ರೇಮದ ಕೊಂಡಿ ಕಳಚಿದೆ. ನಮ್ಮನ್ನು ಸೃಷ್ಟಿಸಿದ ದೇವರು, ನಾವು ಯಾವಾಗಲೂ ಸಂತೋಷವಾಗಿರಬೇಕು ಎಂದು ಎಂದುಕೊಳ್ಳುವ ದೇವರು ನಮ್ಮಿಂದ ದೂರವಾಗಿದ್ದಾರೆ. ಆ ಕೊಂಡಿ ಕಳಚಿ ಹೋಗಿದೆ. ಈ ಆ ಕೊಂಡಿಯನ್ನು ಮತ್ತೆ ಸೇರಿಸಲು ಒಂದು ಸಾಧನೆ ಬೇಕಿತ್ತು. ಆ ಸಾಧನೆ ಬೇರೆ ಯಾವುದಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ಪ್ರಾರ್ಥನೆ. ಇವತ್ತು ನಾವು ಪಾಪದಿಂದ ಕಳಚಿಕೊಂಡ ಆ ಕೊಂಡಿಯನ್ನು ಮತ್ತೆ ಸೇರಿಸಿಕೊಳ್ಳಬೇಕಾದ್ರೆ ಪ್ರಾರ್ಥನೆಯ ಸಾಧನವನ್ನು ನಾವು ಉಪಯೋಗಿಸಿ ಮತ್ತೆ ದೇವರ ಹತ್ರ ಸಾಗಬೇಕು. ಆದರೆ ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಆದರೆ ಏನು? ಪ್ರಾರ್ಥನೆ ನಾವು ಮತ್ತು ದೇವರು ಒಟ್ಟಾಗಿ ಜೀವಿಸುವುದು, ನಮ್ಮಲ್ಲಿ ಒಂದು ಸಂಬಂಧವನ್ನು ರೂಪಿಸಿಕೊಳ್ಳುವುದು. ನನ್ನನ್ನು ಸೃಷ್ಟಿಸಿದ ದೇವರು, ಅತಿ ಪ್ರೀತಿಯಿಂದ ಸೃಷ್ಟಿಸಿದ ದೇವರು, ದೇವರಲ್ಲಿ ನಾನು ಐಕ್ಯನಾಗಿ ಬಾಳುವುದು ಪ್ರಾರ್ಥನೆ. ಇನ್ನೊಬ್ರು ಹೇಳ್ತಾರೆ, ಪ್ರಾರ್ಥನೆ ಅಂದರೆ ನನ್ನಲ್ಲಿರುವುದನ್ನು ದೇವರಿಗೆ ಕೊಡುವುದು, ದೇವರು ನನಗೆ ಅವರಲ್ಲಿದ್ದುದನ್ನು ಕೊಡುವರು. ನಾವು ಯಾವಾಗಲೂ ಏನಾದರೂ ಬೇಡಬೇಕಾದ್ರೆ ಯಾರ ಹತ್ರ ಬೇಡ್ತೀವಿ? ನಾವು ಏನಾದರೂ ಬೇಡಬೇಕಾದ್ರೆ ಯಾರ ಹತ್ರ ಬೇಡ್ತೀವಿ? ಇದ್ದವರು ಇಲ್ಲದವರು ಇದ್ದವರಲ್ಲಿ ಬೇಡ್ತಾರೆ. ಯಾರು ನಮಗೆ ಏನಾದರೂ ಬೇಕಾದ್ರೆ, ನಮಗೆ ಯಾರ ಹತ್ರ ಇದೆ ಅಂತ ಗೊತ್ತಾದ ಮೇಲೆ ಮಾತ್ರ ನಾವು ಅವರನ್ನ ಹೋಗಿ ಕೇಳ್ತೀವಿ. ಅದರಿಂದ ದೇವರಲ್ಲಿ ಎಲ್ಲ ಇದೆ, ಅವರು ಸರ್ವಶಕ್ತರು, ಅವರು ಸರ್ವವ್ಯಾಪಿ. ದೇವರಲ್ಲಿ ಎಲ್ಲ ಸಿಗುತ್ತೆ ಅಂತ ಭಾವಿಸಿ ಅವರ ಹತ್ರ ನಾವು ಹೋಗುತ್ತೇವೆ. ನಮ್ಮಲ್ಲಿದ್ದುದನ್ನು ಅವರಿಗೆ ಅವರಲ್ಲಿ ಹಂಚಿಕೊಂಡು ಅವರಲ್ಲಿದ್ದುದನ್ನು ಪಡೆಯಲು ಪ್ರಯತ್ನಿಸುತ್ತೇವೆ. ಅದಕ್ಕೆ ಒಬ್ರು ಹೇಳ್ತಾರೆ, ನಾವು ನಮ್ಮಲ್ಲಿರುವ ಚಿಂತೆಗಳನ್ನು, ರೋಗ ರುಜಿನಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲವನ್ನು ದೇವರಿಗೆ ನೀಡುತ್ತೇವೆ. ದೇವರು ಅದಕ್ಕೆ ಬದಲಾಗಿ ಅವರ ಶಾಂತಿಯನ್ನು ಮತ್ತು ಪ್ರೀತಿಯನ್ನು, ಅವರ ವರಪ್ರಸಾದಗಳನ್ನು ಸುರಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಾವುಟ ಮೇಲೆ ಆರಬೇಕಾದ್ರೆ ಅದಕ್ಕೆ ಒಂದು ದಾರ ಬೇಕು. ಆ ದಾರವನ್ನು ಹಿಡಿದು ನಾವು ಕಂಟ್ರೋಲ್ ಮಾಡಬೇಕು. ಹಾಗೆ ನಮ್ಮ ಜೀವನದಲ್ಲಿ ನಾವು ವೃದ್ಧಿ ಆಗಬೇಕು ಆದರೆ, ಮೇಲೆ ಹಾರಾಡ್ತಾ ಇರಬೇಕಾದ್ರೆ ದೇವರ ಕೈಯಲ್ಲಿ ನಮ್ಮ ಜೀವನದ ದಾರವನ್ನು ಕೊಡಬೇಕು. ಆ ಜೀವನದ ದಾರವನ್ನು ದೇವರ ಹತ್ರ ಕೊಡಬೇಕು ಅಂದರೆ ನಾವು ಪ್ರಾರ್ಥನೆಯಲ್ಲಿ ದೇವರಲ್ಲಿ ಐಕ್ಯರಾಗಬೇಕು. ಮತ್ತೊಂದು ಉದಾಹರಣೆ ಕೊಡುವುದಾದರೆ, ನಿಮ್ಮಲ್ಲಿ ಈಗ ಎಲ್ಲರೂ ಮೊಬೈಲನ್ನು ಯೂಸ್ ಮಾಡ್ತೀರ, ಹೌದಲ್ವೋ? ಮೊಬೈಲ್ ಯೂಸ್ ಮಾಡ್ತೀರಿ ಎಲ್ಲರೂ. ಆ ಮೊಬೈಲಲ್ಲಿ ಸಿಗ್ನಲ್ ಇಲ್ಲದೆ ಹೋದರೆ ಮೊಬೈಲ್ ಯೂಸ್ ಮಾಡಲು ಸಾಧ್ಯವೋ? ಮೊಬೈಲಿಗೆ ಸಿಗ್ನಲ್ ಇಲ್ಲದೆ ಹೋದರೆ, ನೀವು ನೆಟ್ವರ್ಕಿಂದ ದೂರ ಹೋದರೆ ಮೊಬೈಲ್ ಯೂಸ್ ಮಾಡೋಕ್ಕೆ ಸಾಧ್ಯನಾ? ಹಾಗೆ ಪ್ರಾರ್ಥನೆ ಸಹ ನಾವು ದೇವರ ಟವರ್ಗೆ ನಮ್ಮ ನೆಟ್ವರ್ಕಲ್ಲಿ ನಾವು ಒಂದಾಗಬೇಕು. ಯಾವಾಗ ಪ್ರಾರ್ಥನೆ ಮಾಡ್ತೀವಿ ನಾವು ಆ ದೇವರ ಪರಿಧಿಯಲ್ಲಿ ಬಾಳಲು ಪ್ರಯತ್ನಿಸುತ್ತೇವೆ. ಯಾವಾಗ ನಾವು ದೇವರ ಪರಿಧಿಯಲ್ಲಿ ಇರುತ್ತೇವೆ ಆಗ ನಮ್ಮ ಜೀವನದಲ್ಲಿ ಪ್ರಗತಿ ಆಗಲು ಸಾಧ್ಯ. ಮತ್ತೊಂದು ಉದಾಹರಣೆ ಕೊಡುವುದಾದ್ರೆ, ನೀವು ಈಗ ಮೇಲೆ ನಮ್ಮ ದೇವಾಲಯದತ್ತ ಇತ್ತ ಬರಬೇಕಾದ್ರೆ ಅಲ್ಲಿ ದೊಡ್ಡ ಟ್ಯಾಂಕ್ ಅನ್ನು ನೋಡಿರ್ಬೋದು, ಹೌದಾ ಅಲ್ವಾ? ಇಲ್ಲಿ ದೊಡ್ಡ ಟ್ಯಾಂಕ್ ಇದೆ, ಇದರಲ್ಲಿ ತುಂಬಾ ನೀರಿದೆ, ನನ್ನ ಮನೆಗೆ ನೀರು ಬೇಕು ಅಂತ ಹೇಳಿ ಯಾವುದೊಂದು ಅಂಗಡಿಯೋಗಿ ಒಂದು ಟ್ಯಾಪ್ ಅನ್ನು ತಗೊಂಡು ನಿಮ್ಮ ಮನೆಯಲ್ಲಿ ಟ್ಯಾಪ್ ಫಿಕ್ಸ್ ಮಾಡಿದ್ರೆ ನೀರು ಬರುತ್ತಾ? ಈ ಟ್ಯಾಂಕ್ ಇಂದ ನಿಮ್ಮ ಟ್ಯಾಪಿಗೆ ಕನೆಕ್ಷನ್ ಕೊಟ್ಟಾಗ ಮಾತ್ರ ಅದರಿಂದ ನೀರು ಹರಿಯಲು ಸಾಧ್ಯ. ಹಾಗೆ ಪ್ರೀತಿಯ ಸಹೋದರ ಸಹೋದರರೇ, ದೇವರು ಅಲ್ಲಿದ್ದಾರೆ, ನಾನು ಇಲ್ಲಿದ್ದೇನೆ, ನನ್ನಷ್ಟಕ್ಕೆ ನಾನು ಬದುಕುತ್ತೇನೆ, ದೇವರು ಅವರ ಪಾಡಿಗಿರಲಿ ಅಂತ ಇದ್ರೆ ಆ ದೇವರಿಂದ ವರಪ್ರಸಾದಗಳು ನಮ್ಮ ಜೀವನದಲ್ಲಿ ಹರಿಯಲು ಸಾಧ್ಯವಿಲ್ಲ. ಅದಕ್ಕೆ ನಾವು ಇಂದು ಈ ಹಬ್ಬದ ದಿನ ಪ್ರಾರ್ಥನೆ ನಮ್ಮ ನಿತ್ಯ ಜೀವದತ್ತದ ಪಯಣಕ್ಕೆ ಸಾಧನೆ ಎಂಬ ವಿಷಯವನ್ನು ಧ್ಯಾನಿಸುತ್ತಿದ್ದೇವೆ. ಪ್ರೀತಿಯ ಸಹೋದರ ಸಹೋದರರೇ, ನಮ್ಮ ಪ್ರಾರ್ಥನೆಯ ಜೀವನದಲ್ಲಿ 3 ಅಥವಾ 4 ರೀತಿಯ ಪರಿಣಾಮಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರೇ ತಮ್ಮನ್ನು ಪ್ರಕಟಪಡಿಸುತ್ತಾರೆ, ದೇವರು ಅವರು ಯಾರು ಎಂಬುದನ್ನು ತೋರಿಸಿಕೊಡುತ್ತಾರೆ. ನಾನು ಹೇಳಿದೆ, ದೇವರು ನಮ್ಮನ್ನು ಅತಿಯಾಗಿ ಪ್ರೀತಿಸಿ ನಮ್ಮನ್ನು ಸೃಷ್ಟಿಸಿದರು. ಯಾವಾಗ ನಾವು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಮೊಣಕಾಲೂರಿ ದೇವರ ಸನ್ನಿಧಾನದಲ್ಲಿ ಅವರ ಪ್ರಸನ್ನತೆಯನ್ನು ಅರಿಯಲು ಪ್ರಯತ್ನಿಸುತ್ತೇವೋ ಆಗ ನಮ್ಮ ಜೀವನದಲ್ಲಿ ದೇವರು ತಮ್ಮನ್ನೇ ಪ್ರಕಟಪಡಿಸುತ್ತಾರೆ. ದೇವರು ಯಾರು, ಅವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ, ಅವರು ನಮಗಾಗಿ ಏನೆಲ್ಲ ತ್ಯಾಗ ಮಾಡುತ್ತಾರೆ, ಅವರು ಎಲ್ಲಿದ್ದಾರೆ, ಇಂಥ ವಿಷಯಗಳನ್ನು ದೇವರು ನಮಗೆ ಪ್ರಾರ್ಥನೆಯಲ್ಲಿ ಪ್ರಕಟಪಡಿಸುತ್ತಾರೆ. ಇದು ಮೊದಲನೆಯ ಪರಿಣಾಮ. ಎರಡನೆಯ ಪರಿಣಾಮ, ದೇವರು ಪ್ರಾರ್ಥನೆಯಲ್ಲಿ ದೇವರು ನಮಗೆ ನಮ್ಮ ಅರಿವನ್ನು ನೀಡುತ್ತಾರೆ. ಪ್ರಾರ್ಥನೆಯಲ್ಲಿ ದೇವರು ನಮ್ಮ ಬಗ್ಗೆ ಅರಿವನ್ನು ನೀಡುತ್ತಾರೆ. ಎಷ್ಟೋ ಬಾರಿ ನಾವು ಯಾರು, ನಮ್ಮ ಶಕ್ತಿ ಏನು, ನಾವು ಏನೆಲ್ಲ ಮಾಡಲು ಶಕ್ತರು ಎಂಬ ವಿಷಯ ನಮಗೆ ಅರಿವಾಗಿರುವುದಿಲ್ಲ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ನಾನು ದೇವರ ಸನ್ನಿಧಾನದಲ್ಲಿ ದೇವರ ಕಣ್ಣಲ್ಲಿ ನಾನು ಅತಿ ಪ್ರಿಯನು, ದೇವರಿಗೆ ಪ್ರಿಯವಾದ ಒಬ್ಬ ವ್ಯಕ್ತಿ ನಾನು ಅಂತ ಅರಿಯುವುದರಲ್ಲಿ ನಾವು ವಿಫಲರಾಗಿರುತ್ತೇವೆ. ಆ ಅರಿವು ನಮಗೆ ಪ್ರಾರ್ಥನೆಯಲ್ಲಿ ಸಿಗುತ್ತೆ. ಆಗ ಪ್ರಾರ್ಥನೆಯಲ್ಲಿ ನಾವು ಮೊಣಕಾಲೂರಿ ದೇವರ ಸನ್ನಿಧಾನದಲ್ಲಿದ್ದಾಗ ದೇವರ ಪ್ರೀತಿ ನಮ್ಮ ಮುಖೇನ ಹರಿದು ನಮ್ಮ ಬಗ್ಗೆ ಒಂದು ಒಳ್ಳೆಯ ಅರಿವು ನಮಗೆ ಮೂಡುತ್ತೆ. ಮೂರನೆಯದಾಗಿ, ಪ್ರಾರ್ಥನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿಗೆ ಪ್ರಾರ್ಥಿಸುವಾಗ ದೇವರು ಅವರನ್ನೇ ಪ್ರಕಟಪಡಿಸುತ್ತಾರೆ, ನನ್ನ ಬಗ್ಗೆ ಅರಿವು ನನಗೆ ಮೂಡುತ್ತದೆ. ಮೂರನೆಯದಾಗಿ, ಪ್ರಾರ್ಥನೆಯಲ್ಲಿ ಇತರರ ಅರಿವು ನನಗಾಗುತ್ತದೆ. ಪ್ರಾರ್ಥನೆಯಲ್ಲಿ ದೇವರ, ನನ್ನ ಮತ್ತು ಮೂರನೆಯದಾಗಿ ಇತರರ ಬಗ್ಗೆ ನಾವು ಅರಿಯಲು ಪ್ರಯತ್ನಿಸುತ್ತೇವೆ, ನಮಗೆ ಇತರರ ಬಗ್ಗೆ ಅರಿವು ನಮಗೆ ಲಭಿಸುತ್ತದೆ. ಎಷ್ಟೋ ಬಾರಿ ನಾವು ಇತರರನ್ನು ಯಾವ ರೀತಿ ನೋಡ್ತೇವೆ, ಅವನು ಎಷ್ಟು ದಪ್ಪ ಇದ್ದಾನೆ, ಎಷ್ಟು ಸಣ್ಣ ಇದ್ದಾಳೆ, ಅವಳು ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಕಪ್ಪಿದ್ದಾಳೆ, ಎಷ್ಟು ಕುಳ್ಳಿ ಅವಳು, ಇನ್ನು ಅವನು ಎಷ್ಟು ಉದ್ದ ಇದ್ದಾನೆ. ಹೀಗೆ ನಾವು ಬಾಹ್ಯ ಲಕ್ಷಣಗಳಲ್ಲಿ ಮನುಷ್ಯರನ್ನು, ವ್ಯಕ್ತಿಗಳನ್ನು ಅಳೆಯಲು ಪ್ರಯತ್ನಿಸುತ್ತೇವೆ. ಯಾರಾದರೂ ಸ್ವಲ್ಪ ಕಪ್ಪುಗಿದ್ರೆ ಅವರನ್ನು ದೂರ ಇಡುವುದು, ಯಾರಾದರೂ ಸ್ವಲ್ಪ ಬಡತನದಲ್ಲಿ ಬದುಕುತ್ತಿದ್ರೆ ಅವರನ್ನು ದೂರ ಇಡುವುದು. ನಾವು ಅವರನ್ನು ಒಬ್ಬ ವ್ಯಕ್ತಿಯನ್ನಾಗಿ ನೋಡುವುದಿಲ್ಲ, ಬಾಹ್ಯ ಲಕ್ಷಣಗಳನ್ನು ನೋಡಿ ಅವರನ್ನು ನಾವು ನಮ್ಮಿಂದ ದೂರ ಇಡುವ ಪರಿಸ್ಥಿತಿ ನಮ್ಮಲ್ಲಿ ಉದ್ಭವವಾಗಿದೆ. ಯಾವಾಗ ನಾವು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುತ್ತೇವೆ, ದೇವರು ನಮ್ಮ ಅರಿವನ್ನು ನೀಡಿದಂತೆ ಇತರರ ಬಗ್ಗೆ ಒಳ್ಳೆಯ ಅರಿವನ್ನು ಅವರು ನಮಗೆ ನೀಡುತ್ತಾರೆ. ಆಗ ನಾವು ಮತ್ತೊಬ್ಬರನ್ನು ಒಂದು ವ್ಯಕ್ತಿಯನ್ನಾಗಿ ನೋಡಲು ನಮಗೆ ದೇವರು ನೆರವಾಗುತ್ತಾರೆ. ನಾಲ್ಕನೆಯದಾಗಿ, ಅಂತರಂಗದ ಧ್ವನಿ ರೂಪುಗೊಳ್ಳುತ್ತದೆ. ನಾವು ಪ್ರಾರ್ಥನೆಯಲ್ಲಿ ನಮ್ಮಲ್ಲಿರುವ ಅಂತರಂಗದ ಧ್ವನಿಗೆ ತರಬೇತಿಯನ್ನು ನೀಡುತ್ತೇವೆ. ಯಾವಾಗ ನಾವು ಪ್ರಾರ್ಥಿಸುತ್ತೇವೆ ದೇವರ ಚಿತ್ತವನ್ನು ಅರಿಯಲು ಪ್ರಯತ್ನಿಸುತ್ತೇವೆ. ಎಷ್ಟೋ ಬಾರಿ ನಾವು ಬದುಕುವುದು ಹೇಗೆ ಅಂದರೆ, ನಮ್ಮ ತಂದೆ ಹೇಳಿದ ಹಾಗೆ, ನಮ್ಮ ತಾಯಿ ಹೇಳಿದ ಹಾಗೆ, ನಮ್ಮ ಅಜ್ಜ ಅಜ್ಜಿ ಹೇಳಿದ ಹಾಗೆ, ಇಲ್ಲ ಈಗ ಸಮಾಜ ಬದುಕುವ ಸ್ಥಿತಿ, ನಮ್ಮ ಸಮಾಜದಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಬದುಕುತ್ತಿದ್ದಾರೆ. ಎಷ್ಟೋ ಜನ ಪೂಜೆಗೆ ಹೋಗುವುದಿಲ್ಲ, ಅವರ ಮಾದರಿಯಲ್ಲಿ ನಾನು ಹೋಗ್ತೇನೆ. ನನಗೆ ಎಂಥ ಒಂದು ಸಂದೇಹ ಮನಸ್ಸಿನಲ್ಲಿ ಅಂದರೆ, ಯಾವುದು ಸರಿ ಯಾವುದು ತಪ್ಪು ಒಂದು ಅರಿಯುವ ಆ ಕಷ್ಟ ಸ್ಥಿತಿಯಲ್ಲಿ ನಾವು ಬದುಕುತ್ತೇವೆ. ಯಾಕಂದರೆ ಎಷ್ಟೋ ಜನ ಹೀಗೆ ಒಂದು ರೀತಿಯ ತಪ್ಪು ದಾರಿಯಲ್ಲಿ ಬದುಕಿಯೂ ಸಹ ನಾನು ಬದುಕುತ್ತಿರುವ ರೀತಿಯ ಸರಿ ಅಂತ ನಿಮ್ಮನ್ನು ಒಪ್ಪಿಸಿ ನಿಮ್ಮನ್ನು ಆ ರೀತಿಯಲ್ಲಿ ಜೀವಿಸಲು ಪ್ರೇರೇಪಿಸುವ ಎಷ್ಟೋ ಜನ ನಮ್ಮಲ್ಲಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತವನ್ನು ಅರಿತು ಯಾವುದು ನಿಜವಾಗಿಯೂ ಸರಿ ಯಾವುದು ತಪ್ಪು ಎಂದು ಅರಿಯುವ ಭಾಗ್ಯ ನಮಗೆ ಆ ಪ್ರಾರ್ಥನೆಯಲ್ಲಿ ಸಿಗುತ್ತದೆ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಾರ್ಥನೆ ಬಗ್ಗೆ ನಾವು ಇವತ್ತು ಧ್ಯಾನಿಸುವಾಗ ನಮ್ಮ ಪ್ರಾರ್ಥನೆ ಹೇಗಿರಬೇಕು? ಒಬ್ಬ ಜ್ಞಾನಿ ಹೇಳ್ತಾನೆ, ನೈಜ ಭಕ್ತಿ ಇಲ್ಲದೆ ನೀನು ಹೇಳುವ 5000 ವಾಕ್ಯಗಳಿಗಿಂತ ಭಕ್ತಿಯಿಂದ ಹೇಳುವ 50 ಶಬ್ದಗಳು ಲೇಸು. ನೀನು ಭಕ್ತಿ ಇಲ್ಲದೆ ಹೇಳುವ 50000 ವಾಕ್ಯಗಳಿಂತ ನೀನು ನಿಜವಾದ ಭಕ್ತಿಯಿಂದ ಹೇಳುವ 50 ಶಬ್ದಗಳು ಲೇಸು ಅಂತ. ನಾವು ಎಷ್ಟು ಪ್ರಾರ್ಥನೆ ಮಾಡುತ್ತೇವೆ, ಎಷ್ಟೊತ್ತು ಪ್ರಾರ್ಥನೆ ಮಾಡುತ್ತೇವೆ ಅನ್ನೋದಕ್ಕಿಂತ ನಾವು ಹೇಗೆ ಪ್ರಾರ್ಥನೆ ಮಾಡುತ್ತೇವೆ ಎಂಬುದನ್ನು ಅರಿಯಲು ಪ್ರಯತ್ನಿಸೋಣ. ನಮ್ಮ ಪ್ರಾರ್ಥನೆಯಲ್ಲಿ ದೇವರೇ ನಾನು ನಿನಗೆ ಏನೋ ಕೊಡುತ್ತೇನೆ, ನಾನು ಅಷ್ಟು ಹರಕೆ ಮಾಡಿದ್ದೇನೆ, ನಾನು ಹರಕೆ ಮಾಡಿದ್ದಕ್ಕಾಗಿ ನೀನು ಇದನ್ನು ಕೊಡುವಂತ ಪ್ರಾರ್ಥಿಸುವ ಬದಲಾಗಿ ಈ ಪ್ರಾರ್ಥನೆಯಲ್ಲಿ ಒಂದು ಸಂಬಂಧವನ್ನು ರೂಪಿಸಲು ಪ್ರಯತ್ನಿಸೋಣ. ದೇವರಲ್ಲಿ ದೇವರು ನನ್ನನ್ನು ರೂಪಿಸಿದ್ದಾರೆ, ನನ್ನಲ್ಲಿ ದೇವರ ಸ್ವರೂಪವಿದೆ, ನಾನು ದೇವರ ಒಂದು ಭಾಗ, ಆದ್ರಿಂದ ದೇವರಲ್ಲಿ ಒಂದಾಗಲು ಪ್ರಯತ್ನಿಸೋಣ. ಈ ಪ್ರಾರ್ಥನೆಯಲ್ಲಿ ನಾವು ಶಾರ್ಟ್ ಕಟ್ಗಳನ್ನು ಬಳಸುವುದು ಬೇಡ, ಸಣ್ಣ ದಾರಿಗಳನ್ನು ಬಳಸುವುದು ಬೇಡ, ಚಿಕ್ಕ ದಾರಿಯನ್ನು ಬಳಸುವುದು ಬೇಡ. ಕಷ್ಟಕರವಾದ ದಾರಿಯನ್ನು ತುಳಿದು ಪ್ರಾರ್ಥನೆಯಲ್ಲಿ ಆ ದೇವರ ಸಂಬಂಧಕ್ಕಾಗಿ, ದೇವರ ಪ್ರೀತಿಗಾಗಿ ಹಾತೊರೆಯಲು ಪ್ರಯತ್ನಿಸೋಣ. ನಮ್ಮ ಪ್ರಾರ್ಥನೆ ನಮ್ಮನ್ನು ದೇವರತ್ತ ಕೊಂಡೊಯ್ಯಲಿ, ನಮ್ಮ ಪ್ರಾರ್ಥನೆ ನಮಗೆ ದೇವರ ಅನುಭವವನ್ನು ನೀಡಲಿ. ಈ ಪ್ರಾಪಂಚಿಕ ವಸ್ತುಗಳಿಗಾಗಿ ಪ್ರಾರ್ಥಿಸದೆ ಸ್ವಾಮಿ ನನಗೆ ನಿಮ್ಮ ಪ್ರೀತಿಯ ಅನುಭವವನ್ನು ನೀಡಿ ಅಂತ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸೋಣ. ಇಂದು ನಮಗಾಗಿ ಮಾತ್ರವಲ್ಲ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ನೆರೆಹೊರೆಯವರಿಗಾಗಿ, ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ಸದಸ್ಯನಿಗಾಗಿ ಮತ್ತು ಎಲ್ಲ ಭಕ್ತಾದಿಗಳಿಗಾಗಿ ಇವತ್ತು ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೆನ್.